ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಉಳಿದ ಸಭೆಯ ಜೀವನ ಶೈಲಿ ಮತ್ತು ಚಟುವಟಿಕೆಗಳು ಭಾಗ 2. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಉಳಿದ ಸಭೆಯ ಜೀವನ ಶೈಲಿ ಮತ್ತು ಚಟುವಟಿಕೆಗಳು ಎನ್ನುವಂತಹ ವಿಚಾರದಲ್ಲಿ ಕಳೆದ ಸಂಚಿಕೆಯಲ್ಲಿ ಪ್ರತಿಯೊಬ್ಬ ಉಳಿದ ಸಭೆಯ ಸದಸ್ಯನೂ ಸಹ ಸೇವೆ ಮನೋಭಾವನೆಯನ್ನು ಹೊಂದಿರಬೇಕು ಹಾಗೂ ತ್ಯಾಗ ಮನೋಭಾವನೆಯನ್ನು ಹೊಂದಿರಬೇಕು ಅನ್ನುವಂತಹ ವಿಚಾರದ ಬಗ್ಗೆ ನಾವು ನೋಡಿದೆವು. ಅನೇಕ ಸಂದರ್ಭಗಳಲ್ಲಿ ನಾವು ಸಂಸ್ಥೆ, ಸಭೆ ಅಥವಾ ಸಮಿತಿಗಳು ಈ ಸುವಾರ್ತೆ ಕಾರ್ಯಗಳನ್ನು ನೋಡಿಕೊಳ್ತಕ್ಕಂಥದ್ದಾಗಿದೆ. ನಾನು ಏನು ಮಾಡಲು ಸಾಧ್ಯವಿಲ್ಲ ಅನ್ನುವುದಾಗಿ ನೆವೆ ಹೇಳುವಂಥವರಾಗಿದ್ದೇವೆ. ಆದರೆ ಉಳಿದ ಸಭೆಯ ಸದಸ್ಯರಾಗಿರತಕ್ಕಂಥ ಪ್ರತಿಯೊಬ್ಬರೂ ಸಹ ಅವರ ಜೀವನ ಶೈಲಿ ಮತ್ತು ಚಟುವಟಿಕೆಗಳಲ್ಲಿ ಸೇವೆಯ ಮನೋಭಾವನೆ ಮತ್ತು ತ್ಯಾಗದ ಮನೋಭಾವನೆ ಇರಬೇಕು ಅನ್ನುವಂತಹ ವಿಚಾರದೊಂದಿಗೆ ಕ್ರಿಸ್ತನು ಎರಡನೇ ಸಾರಿ ಈ ಲೋಕಕ್ಕೆ ಬರುವುದಕ್ಕಿಂತ ಮೊದಲು ಆತನು ನಮಗೆ ಒಂದು ಕೆಲಸವನ್ನು ನೇಮಿಸಿದ್ದಾನೆ. ಆ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಆತನ ಎರಡನೇ ಬರವಣದವರೆಗೂ ಮಾಡಬೇಕು. ಅದನ್ನೇ ನಾವು ಲೂಕನು ಬರೆದ ಸುವಾರ್ತೆ 19:13 ಯೇಸು ಸ್ವಾಮಿ ನಾನು ಬರುವ ತನಕ ವ್ಯಾಪಾರ ಮಾಡಿಕೊಂಡಿರಿ ಎಂಬುದಾಗಿ ನಮಗೆ ತಲಾಂತನ ಕೊಟ್ಟು ಹೋಗಿದ್ದಾನೆ. ಅದನ್ನು ನಾವು ಆತನ ಮಹಿಮೆಗೋಸ್ಕರ ಉಪಯೋಗಿಸಿ ವ್ಯಾಪಾರ ಮಾಡಿಕೊಂಡು ಆತನ ಸೇವೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಸಾಮ್ಯವನ್ನು ಅಲ್ಲಿ ಹೇಳಿರುವುದರ ವಿಚಾರವಾಗಿಯೂ ಸಹ ನಾವು ನೋಡಿದೆವು. ಇವತ್ತಿನ ದಿನದಲ್ಲಿ ಉಳಿದ ಸಭೆಯ ಜೀವನ ಶೈಲಿ ಮತ್ತು ಚಟುವಟಿಕೆಗಳು ಯಾವ ರೀತಿಯಲ್ಲಿ ಇರಬೇಕು ಎನ್ನುವುದನ್ನು ಮುಂದುವರಿದು ನಾವು ನೋಡಬೇಕಾದರೆ, ಪ್ರತಿ ದಿನವೂ ಸಹ ನಾವು ಜೀವಿಸುವಂತಹ ಜೀವನ ಕೊನೆಯ ದಿನ ಅನ್ನುವಂಥ ರೀತಿಯಲ್ಲಿಯೂ ಹಾಗೂ ಉಳಿದ ಸಭೆಯ ಒಂದು ಕೇಂದ್ರ ಬಿಂದು ಆಗಿರ್ತಕ್ಕಂತಹ ಸಬ್ಬತ್ತಿನವನ್ನು ನಾವು ಯಾವ ರೀತಿಯಲ್ಲಿ ಆಚರಿಸಬೇಕು ಅನ್ನುವಂತಹ ವಿಚಾರವನ್ನು ಇವತ್ತಿನ ದಿನದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಈ ಒಂದು ಸಂದೇಶವನ್ನು ನಾವು ನೋಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಉಳಿದ ಸಭೆಯ ಸದಸ್ಯನಾಗಿ ನನ್ನ ಜೀವನ ಶೈಲಿ, ನನ್ನ ಜೀವನದ ಚಟುವಟಿಕೆಗಳು ಹೇಗಿರಬೇಕು ಅನ್ನುವಂಥ ವಿಚಾರವನ್ನು ನಾವು ಈ ದಿನದಲ್ಲಿ ಕಲಿಯಲು ಹೋಗುವಂಥವರಾಗಿದ್ದೇವೆ. ನಿನ್ನ ದಾಸನಾದಂಥ ನನ್ನನ್ನು ಮರೆಮಾಚಿ ನೀನು ಮಾತನಾಡು ಸ್ವಾಮಿ. ಕೇಳುಗರ ಹೃದಯದಲ್ಲಿ ಹೌದು, ಕೊನೆಯ ಕಾಲದ ವ್ಯಕ್ತಿಗಳಾಗಿ ಕೊನೆಯ ಕಾಲದಲ್ಲಿ ಜೀವಿಸುವಂತಹ ಉಳಿದ ಸಭೆಯನ್ನು ಪ್ರತಿನಿಧಿಸುವಂತಹ ನಾನು ನನ್ನ ಜೀವನ ಶೈಲಿ, ನನ್ನ ಚಟುವಟಿಕೆ ಯಾವ ರೀತಿಯಲ್ಲಿ ಇರಬೇಕು ಎನ್ನುವುದನ್ನು ಕೇಳುವಂತಹ ಪ್ರತಿಯೊಬ್ಬ ಸದಸ್ಯರ ಹೃದಯದಲ್ಲಿ ಇವುಗಳನ್ನು ಅರ್ಥ ಮಾಡಿಕೊಂಡು ತಮ್ಮ ದಿನನಿತ್ಯ ಜೀವಿತದಲ್ಲಿ ಇವುಗಳನ್ನು ಅಳವಡಿಸಿಕೊಂಡು ನಿನ್ನ ಪರಲೋಕ ರಾಜ್ಯದ ಮಹಿಮೆಗೋಸ್ಕರ ಅವರು ಜೀವಿಸುವಾಗೆ ಸಹಾಯ ಮಾಡು. ಇವತ್ತಿನ ದಿನದಲ್ಲಿ ಕಲಿಯಲು ಹೋಗ್ತಕ್ಕಂಥ ವಿಚಾರದಲ್ಲಿ ನೀನು ಮಾತನಾಡು ಸ್ವಾಮಿ, ಆತ್ಮನ ಮುಖಾಂತರವಾಗಿ ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದಂತೆಯೇ ಕ್ರಿಸ್ತನ ಎರಡನೆಯ ಬರವಣದವರೆಗೂ ಸಹ ನಾವು ವೈಯಕ್ತಿಕವಾಗಿ ಆತನ ಸೇವೆಯನ್ನು ವೈಯಕ್ತಿಕವಾಗಿ ಆತನಿಗೋಸ್ಕರ ಎಲ್ಲವನ್ನ ತ್ಯಾಗ ಮಾಡುವಂತಹ ಮನೋಭಾವನೆಯನ್ನು ನಾವು ಹೊಂದಿಕೊಂಡಿರಬೇಕು. ಅದರ ಮುಂದುವರಿದು ಭಾಗವಾಗಿ ಪ್ರತಿನಿತ್ಯವೂ ಸಹ ನಮ್ಮ ಜೀವನದ ಕೊನೆಯ ದಿನವೆಂದು ಎನಿಸಬೇಕು. ಯಾಕೆಂದರೆ ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿ 27:1 ಓದುವುದಾದರೆ, ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ಒಂದು ದಿನದೊಳಗೆ ಏನಾಗುವುದೋ ನಿನಗೆ ತಿಳಿಯದು ಎಂಬುದಾಗಿ ಜ್ಞಾನಿಯಾದಂಥ ಸಲೋಮೋನನು ತಿಳಿಸುವಂಥವನಾಗಿದ್ದಾನೆ. ಅದಕ್ಕೆ ದೇವರು ಹೇಳುವಂತಹ ಒಂದು ವಿಚಾರವೇನೆಂದರೆ, ದೇವರು ಕೊಟ್ಟಿರುವ ಈ ದಿನವೇ ನಮ್ಮ ಜೀವನದ ಕೊನೆಯ ದಿನವಾಗಿದೆಯೋ ಏನೋ ಎಂಬಂತೆ ತಿಳಿದುಕೊಂಡು ನಾವು ಎಚ್ಚರದಿಂದ ಕೆಲಸ ಮಾಡಬೇಕು ಹಾಗೂ ಪ್ರಾರ್ಥಿಸಬೇಕು. ಯಾಕೆ ಎಂಬುದಾಗಿ ನಾವು ನೋಡಬೇಕಾದರೆ, ನಾವು ಜೀವಿಸುವಂತಹ ಈ ಕಾಲಘಟ್ಟದಲ್ಲಿ ಎರಡು ವಿಚಾರಗಳು ನಮಗೆ ಗೊತ್ತಿಲ್ಲ. ಒಂದು, ನಮ್ಮ ಮರಣ ಯಾವಾಗ ಸಂಭವಿಸುತ್ತದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಎರಡನೆಯದಾಗಿ, ಕ್ರಿಸ್ತನ ಎರಡನೇ ಬರೋಣ ಯಾವಾಗ ಅನ್ನುವಂತಹ ಎರಡು ವಿಚಾರಗಳು ಗೊತ್ತಿಲ್ಲ. ಇದರ ಮಧ್ಯದಲ್ಲಿ ಕೃಪೆ ಕಾಲ ಯಾವಾಗ ಯಾರಿಗೆ ಮುಕ್ತಾಯವಾಗತಕ್ಕಂಥದ್ದಾಗಿದೆ ಎಂಬುದಾಗಿ ನಮಗೆ ಯಾರಿಗೂ ಸಹ ಗೊತ್ತಿಲ್ಲ. ಹಾಗಾಗಿ ಜ್ಞಾನಿಯಾದಂಥ ಸಲೋಮೋನನು ಹೇಳುವಂಥ ವಿಚಾರ ಎಂದರೆ, ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ಒಂದು ದಿನದೊಳಗೆ ಏನಾಗುವುದೋ ನಿನಗೆ ತಿಳಿಯದು ಎಂಬುದಾಗಿ. ಅದನ್ನೇ ಪ್ರವಾದನೆ ಆತ್ಮನ ಮೂಲಕವಾಗಿ ದೇವರು ನಮಗೆ ತಿಳಿಯಪಡಿಸುವುದೇನೆಂದರೆ, ದೇವರು ಕೊಟ್ಟಿರುವಂತಹ ಈ ದಿನವೇ ನಮ್ಮ ಜೀವನದ ಕೊನೆಯ ದಿನವೆಂದು ನಾವು ನೆನೆಸಿಕೊಂಡು ನಮ್ಮ ಕೆಲಸವನ್ನು ಮಾಡಬೇಕು ಹಾಗೂ ಪ್ರಾರ್ಥಿಸಬೇಕು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ಅನೇಕರು ಇವತ್ತಿನ ದಿನದಲ್ಲಿ ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದಾರೆ ಅಂದರೆ, ಲೂಕನು ಬರೆದ ಸುವಾರ್ತೆ 12:19 ಓದಬೇಕಾದರೆ, ಅಲ್ಲಿ ಒಬ್ಬ ಶ್ರೀಮಂತ ಮೂರ್ಖನನ್ನು ನೋಡ್ತಕ್ಕಂಥವರಾಗಿದ್ದೇವೆ. ಆ ಶ್ರೀಮಂತ ಮೂರ್ಖನಿಗೆ ಆ ಒಂದು ವರ್ಷದಲ್ಲಿ ಅಧಿಕವಾಗಿ ಬೆಳೆ ಬಂದ ಕಾರಣದಿಂದ ಆತನು ತನ್ನ ಕಣಜವನ್ನೆಲ್ಲ ಕೆಡವಿ ಇನ್ನೂ ಹೆಚ್ಚಾಗಿ ನಾನು ಕಟ್ಟಿಸ್ತೇನೆ ಅಂತ ಹೇಳಿ ಅವನು ಹೇಳುವಂತಹ ಒಂದು ವಿಚಾರವೇನೆಂದರೆ, ಲೂಕನು ಬರೆದ ಸುವಾರ್ತೆ 12:19 ಓದಬೇಕಾದರೆ, ನನ್ನ ಜೀವಾತ್ಮಕ್ಕೆ ಜೀವವೇ ಅನೇಕ ವರ್ಷಗಳವರೆಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದಿದೆ, ಶ್ರಮಿಸಿಕೋ, ಊಟ ಮಾಡು, ಕುಡಿ, ದುಃಖ ಪಡು ಎಂದು ಹೇಳುವೆನು ಅಂದುಕೊಂಡನು ಎಂಬುದಾಗಿ ಈ ಮೂರ್ಖ ಶ್ರೀಮಂತ ಹೇಳುವಂಥವನಾಗಿದ್ದಾನೆ. ನಾಳೆ ಅವನಿಗೆ ಮರಣ ಬರತಕ್ಕಂಥದ್ದಾಗಿದೆ ಅನ್ನುವುದನ್ನು ಅರಿಯದೆ ಅವನು ಹೇಳುವಂಥವನಾಗಿದ್ದಾನೆ, ನನ್ನ ಜೀವವೇ ಅನೇಕ ವರ್ಷಗಳ ಹೊರಗೆ ನೀ ಕುಡಿದು ತಿಂದು ಸಂತೋಷದಿಂದ ಇದ್ದು ವಿಶ್ರಮಿಸಿಕೋ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಆದರೆ ಆತನು ಮೂರ್ಖನಾಗಿದ್ದು ನಾಳಿನ ದಿನದಲ್ಲಿಯೇ ದೇವರು ಅವನ ಜೀವವನ್ನು ತೆಗೆದುಕೊಳ್ತಕ್ಕಂಥವನಾಗಿದ್ದಾನೆ ಅನ್ನುವುದನ್ನು ಮರೆತಿದ್ದಾನೆ. ಯಾಕೆ ದೇವರು ನಮಗೆ ಹೇಳ್ತಕ್ಕಂಥವನಾಗಿದ್ದಾನೆ? ಪ್ರತಿ ದಿನವೂ ಸಹ ನಾವು ಎಚ್ಚರವಾಗಿದ್ದು ನಮ್ಮನ್ನು ನಾವು ಕ್ರಿಸ್ತನ ಎರಡನೇ ಬರವಣಿಗೆ ತಯಾರಿ ಮಾಡಿಕೊಳ್ಳಬೇಕೆಂಬುದಾಗಿ. ಯಾಕೆಂದರೆ ನಾಳೆ ಏನಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಮಗೆ ಯಾರಿಗೂ ಸಹ ಗೊತ್ತಿಲ್ಲ. ಹಾಗಾಗಿ ಪ್ರತಿ ದಿನವೂ ಸಹ ಇದೇ ನನ್ನ ಜೀವನದ ಕೊನೆಯ ದಿನ ಎಂಬುದಾಗಿ ನಾವು ನೆನೆಸಿಕೊಂಡು ಆತನ ಬರೋಣಕ್ಕೆ ನಾವು ಸಿದ್ಧರಾಗಬೇಕು. ಒಂದು ವೇಳೆ ನಾವು ಸಿದ್ಧರಾಗದೆ ನಾಳೆ ಮರಣ ಬಂದರೆ, ಅಥವಾ ಈ ಸಮಯದಲ್ಲೇ ಮರಣ ಬಂದರೆ, ನನ್ನ ಪಾಪದ ಜೀವಿತದಲ್ಲಿ ನಾನು ಸತ್ತರೆ ಪರಲೋಕ ರಾಜ್ಯಕ್ಕೆ ಹೋಗಲು ಸಾಧ್ಯವಿಲ್ಲ. ಅದಕ್ಕೋಸ್ಕರ ದೇವರು ಹೇಳುವಂತವನಾಗಿದ್ದಾನೆ, ನಾವು ಜೀವಿಸುವಂತಹ ಪ್ರತಿ ಒಂದು ಸನವು ಕೊನೆಯ ಸಮಯ ಎಂಬುದಾಗಿ ನಾವು ಪ್ರಾಮಾಣಿಕವಾಗಿಯೂ ದೇವರಿಗೆ ಮೆಚ್ಚುಗೆಯಾಗಿಯೂ ಪ್ರಾರ್ಥನೆ ಜೀವಿತದಿಂದ ಜೀವಿಸುವುದಾದರೆ, ಯಾವುದೇ ಸಮಯದಲ್ಲಿ ನಮ್ಮ ಪ್ರಾಣ ಹೋದರೂ ಸಹ, ಯಾವುದೇ ಗಳಿಗೆಯಲ್ಲಿ ಕ್ರಿಸ್ತನ ಎರಡನೇ ಸಾರಿ ಬಂದರೂ ಸಹ, ನಾವು ಪರಲೋಕ ರಾಜ್ಯಕ್ಕೆ ಹೋಗುವಂಥವರಾಗಿದ್ದೇವೆ, ಪರಲೋಕ ರಾಜ್ಯಕ್ಕೆ ಸೇರುವಂಥವರಾಗಿದ್ದೇವೆ, ಆತನ ಮಕ್ಕಳಾಗ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರ ಪ್ರತಿನಿತ್ಯವೂ ಸಹ ನಾವು ಎಚ್ಚರವಾಗಿದ್ದು ದೇವರು ನಮಗೆ ನೇಮಿಸಿರ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು, ಪ್ರಾರ್ಥನೆಯನ್ನು ಮಾಡಬೇಕು. ಪ್ರತಿ ದಿನವೂ ನಮ್ಮ ಕೆಲಸವನ್ನು, ಈ ದಿನ ಬಂದೇ ಬರ್ತಕ್ಕಂಥವನಾಗಿದ್ದಾನೆ ಕ್ರಿಸ್ತನು, ಈ ದಿನ ಕ್ರಿಸ್ತನು ಬಂದರೆ ನಾನು ಹೇಗೆ ನನ್ನ ಜೀವಿತ ಇದೆ ಅನ್ನುವ ರೀತಿಯಲ್ಲಿಯೇ ನಾವು ಜೀವಿಸುವಂಥವರಾಗಿರಬೇಕು. ಆಗಿದ್ದಾಗ ಮಾತ್ರ ನಮ್ಮ ಜೀವಿತದ ಏಕೈಕ ಸುರಕ್ಷತೆ ಏನೆಂದರೆ, ಇವತ್ತಿನ ದಿನ ನಾನು ಸಿದ್ಧನಾಗಿದ್ದೇನೆ ಅನ್ನುವಂತಹ ಒಂದೇ ಒಂದು ಸುರಕ್ಷತೆಯನ್ನು ನಾವು ಕೊಡಲು ಸಾಧ್ಯ. ಸತ್ತವನಾಗಿದ್ದು ಪುನರುತ್ಥಾನಗೊಂಡು ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವ ಆತನು ಮೇಲೆ ಹಾತುಕೊಂಡು ಪ್ರತಿ ಕ್ಷಣವೂ ಕೆಲಸ ಮಾಡುತ್ತಾ ಎಚ್ಚರಿಕೆಯಿಂದ ಕಾದುಕೊಂಡಿರಬೇಕು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಯಾಕೆ ಎಂಬುದಾಗಿ ನಾವು ನೋಡಬೇಕಾದರೆ, ಯಾಕೋಬನ ಪುಸ್ತಕ 4:13-16 ನಾವು ಓದುವುದಾದರೆ, ಅಲ್ಲಿ ದೇವರು ಈ ರೀತಿಯಾಗಿ ತಿಳಿಸುವಂಥವನಾಗಿದ್ದಾನೆ, ಈವತ್ತು ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ ಒಂದು ವರ್ಷವಿದ್ದು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸುತ್ತೇವೆ ಅನ್ನುವವರೇ ಕೇಳಿರಿ. ಅನೇಕರು ಇವತ್ತು ಹೇಳ್ತಕ್ಕಂಥವರಾಗಿದ್ದಾರೆ. ಏನು ಹೇಳುವಂಥವರಾಗಿದ್ದಾರೆ ಅಂತಂದರೆ, ನಾಳೆ ನಾನು ಆ ಊರಿಗೆ ಹೋಗ್ತಕ್ಕಂಥವನಾಗಿದ್ದೇನೆ, ಅಲ್ಲಿಗೋಗಿ ಇಷ್ಟನ್ನು ಸಂಪಾದಿಸ್ಕೊಂಡು ಬರ್ತಕ್ಕಂಥವನಾಗಿದ್ದೇನೆ, ಈ ಕೆಲಸವನ್ನು ಮಾಡಿ ಇಷ್ಟು ಆದಾಯವನ್ನು ನಾನು ಪಡೆದುಕೊಂಡು ಬರ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಅನೇಕರು ಹೇಳುವಂಥದ್ದನ್ನು ನಾವು ಕೇಳುವಂಥವರಾಗಿದ್ದೇವೆ. ಅಂಥವರಿಗೆ ಇಲ್ಲಿ ಯಾಕೋಬನು ಹೇಳುವಂತಹ ವಿಚಾರವೇನೆಂದರೆ, ನಾಳೆ ಏನಾಗುವುದೋ ನಿನಗೆ ತಿಳಿಯದು, ನಿಮ್ಮ ಜೀವಮಾನವು ಎಂಥದ್ದು, ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೇ ಹೋಗುವ ಅಭೆಯಂತಿದ್ದೀರಿ. ಪ್ರಿಯ ಕೇಳುಗರೆ, ನಮ್ಮ ಜೀವಿತ ನಾಳೆ ಏನಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ನೀರಿನ ಮೇಲಿನ ಗುಳ್ಳೆಯಂತೆ, ನೀರಿನ ಮೇಲಿನ ಗುಳ್ಳೆ ಎಷ್ಟು ಹೊತ್ತು ಇರತಕ್ಕಂಥದ್ದಾಗಿದೆ, ಅದು ಯಾವ ಸಮಯದಲ್ಲಿ ಬೇಕಾದರೂ ಹೊಡೆದು ಹೋಗಬಹುದು. ಆ ರೀತಿಯಾದಂಥ ಜೀವನ, ನಾಳೆ ಏನಾಗ್ತಕ್ಕಂಥದ್ದಾಗಿದೆ ಅಂತ ಯಾರಿಗೂ ತಿಳಿಯದ ಜೀವನ. ಹಾಗಾಗಿ ದೇವರು ನಮಗೆ ಹೇಳುವಂತಹ ವಿಚಾರವೇನೆಂದರೆ, ಕಾಣದೆ ಹೋಗುವ ಹಬೆ ಅಂತಿದ್ದೀರಿ, ಆ ಗುಳ್ಳೆ ಅಂತಿದ್ದೀರಿ. ಹಾಗಾಗಿ ನಾವು ಪ್ರತಿ ದಿನವೂ ಪ್ರತಿ ಕ್ಷಣವೂ ಪರಲೋಕ ರಾಜ್ಯಕ್ಕೆ ನಾನು ಸಿದ್ಧನಾಗಿದ್ದೇನೆ, ಆತನನ್ನು ಸಂಧಿಸಲು ನಾನು ಸಿದ್ಧನಾಗಿದ್ದೇನೆ ಅನ್ನುವ ರೀತಿಯಲ್ಲಿ, ಈ ದಿನವೇ ನನ್ನ ಜೀವಿತದ ಕೊನೆಯ ದಿನ ಎನ್ನುವ ರೀತಿಯಲ್ಲಿ ನಾವು ಜೀವಿಸುವಂಥವರಾಗಬೇಕು. ಅದಕ್ಕೋಸ್ಕರವೇ ಮುಂದುವರೆದು ಈ ರೀತಿಯಾಗಿ ಹೇಳುವಂಥವನಾಗಿದ್ದಾನೆ. ಆದ್ದರಿಂದ ನೀವು ಅಂಥ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ ನಾವು ಬದುಕಿ ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡುವೆವು ಎಂದು ಹೇಳಬೇಕು. ಹೀಗೆ ಹೇಳದೆ ನೀವು ಅಹಂಭಾವದಿಂದ ಹೊಗಳಿಕೊಳ್ಳುತ್ತೀರಿ ಅಂತ ಹೊಗಳಿಕೊಳ್ಳಲಿಕ್ಕೆ ಕೆಟ್ಟದೇ ಎಂಬುದಾಗಿ ಆತನು ಬರೆಯುವಂತವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ನಾವು ಪ್ರತಿನಿತ್ಯ ಜೀವಿಸುವಂತಹ ಜೀವನ ದೇವರ ಕೃಪೆ. ದೇವರ ಚಿತ್ತವಿದ್ದರೆ ನಾಳಿನ ದಿನದಲ್ಲಿ ಬದುಕುಳಿದು ಈ ಕೆಲಸವನ್ನು ಮಾಡ್ತಕ್ಕಂಥವರಾಗಿದ್ದೇವೆ. ಇಲ್ಲ ಅಂದರೆ ಈ ದಿನವೇ ನಮಗೆ ದೇವರು ಕೊಟ್ಟಿರತಕ್ಕಂಥ ಕೊನೆಯ ದಿನ ಎನ್ನುವ ರೀತಿಯಲ್ಲಿ ನಾವು ಪ್ರತಿಯೊಬ್ಬೊಬ್ಬರೂ ಸಹ ಜೀವಿಸುವಂಥವರಾಗಬೇಕು. ಪ್ರತಿ ದಿನ ಬೆಳಿಗ್ಗೆ ನಿಮ್ಮನ್ನು ಹಾಗೂ ನಿಮ್ಮ ಮಕ್ಕಳನ್ನು ಆ ದಿನಕ್ಕಾಗಿ, ಯಾವ ದಿನಕ್ಕಾಗಿ, ಕ್ರಿಸ್ತನ ಎರಡನೇ ಬರವಣಕ್ಕಾಗಿ, ಆತನ ರಕ್ಷಣೆ ದಿನಕ್ಕಾಗಿ ನಾವು ಏನು ಮಾಡಬೇಕೆಂದರೆ ದೇವರಿಗೆ ಪ್ರತಿಷ್ಠಿಸಿಕೊಳ್ಳಬೇಕು. ಪ್ರತಿ ದಿನವೂ ಸಹ ಇದೇ ದಿನ ಕೊನೆಯ ದಿನ ಎನ್ನುವ ರೀತಿಯಲ್ಲಿ ನಾವು ದೇವರಿಗೆ ನಮ್ಮನ್ನು ನಾವು ಪ್ರತಿಷ್ಠಿಸಿ ಮಾಡಿಕೊಳ್ಳಬೇಕು. ಕೆಲವು ತಿಂಗಳು ವರ್ಷಗಳ ನಂತರ ಅದು ಮಾಡುತ್ತೇನೆ ಇದು ಮಾಡುತ್ತೇನೆ ಲೆಕ್ಕ ಹಾಕಬೇಡಿರಿ, ಯಾಕೆಂದರೆ ಅದು ನಿಮಗೆ ಸೇರಿದ್ದಲ್ಲ. ಒಂದು ಸಂಕ್ಷಿಪ್ತವಾದ ದಿನವು ನಿಮಗೆ ಕೊಡಲ್ಪಟ್ಟಿದೆ. ಆ ದಿನವೇ ನಿಮ್ಮ ಆಯಸದ ಕೊನೆಯ ದಿನವೆಂದು ತಿಳಿದುಕೊಂಡು ದನಿಯಾದ ಕ್ರಿಸ್ತನಿಗಾಗಿ ಸೇವೆ ಮಾಡಬೇಕು. ನಮ್ಮೆಲ್ಲ ಯೋಜನೆಗಳನ್ನು ದೇವರ ಮುಂದೆ ಇಡಬೇಕು. ಆತನ ಚಿತ್ತಕ್ಕೆ ತಕ್ಕಂತೆ ಅದನ್ನು ಮಾಡುವುದು ಅಥವಾ ಬಿಡುವುದು ನಡೆಸಬೇಕು ಅನ್ನುವಂಥದ್ದು ದೇವರಿಗೆ ಬಿಟ್ಟಿದ ಕಾರ್ಯ ಆಗ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಇವತ್ತಿನ ದಿನಗಳಲ್ಲಿ ಅನೇಕರು ಹೇಳುವಂಥವರಾಗಿದ್ದಾರೆ, ನಾನು ಒಂದು ವರ್ಷದ ನಂತರ, ಒಂದು ತಿಂಗಳ ನಂತರ ಅದು ಮಾಡ್ತಕ್ಕಂಥವನಾಗಿದ್ದೇನೆ, ಆ ವರ್ಷದಲ್ಲಿ ನನಗೆ ಇಷ್ಟು ಆದಾಯವನ್ನು ನಾನು ಪಡ್ಕೊಳ್ತಕ್ಕಂಥವನಾಗಿದ್ದೇನೆ, ಸಮಯಗಳನ್ನು ನಾವು ಕಾಯ್ತಕ್ಕಂಥವರಾಗಿದ್ದೇವೆ. ಆದರೆ ಇವತ್ತಿನ ದಿನದಲ್ಲಿ ಏನಾಗ್ತಕ್ಕಂಥದ್ದಾಗಿದೆ ಎಂಬುದನ್ನು ನಾವು ಮರೆತು ಬಿಡ್ತಕ್ಕಂಥವರಾಗಿದ್ದೇವೆ. ಮುಂದಿನ ವರ್ಷದಲ್ಲಿ ನಾನು ಮಾಡ್ತಕ್ಕಂಥವನಾಗಿದ್ದೇನೆ ಅಥವಾ ಮುಂದಿನ ತಿಂಗಳಲ್ಲಿ ಮಾಡ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ನಾವು ನೆನೆಸ್ತಕ್ಕಂಥವರಾಗಿದ್ದೇವೆ. ಆದರೆ ನಮ್ಮ ಯಜಮಾನನಾದಂಥ ಕ್ರಿಸ್ತನಿಗೆ ಇವತ್ತಿನ ದಿನದಲ್ಲಿ, ಈ ದಿನವೇ ನಮ್ಮ ಆಯಸದ ಕೊನೆಯ ದಿನವೆಂದು ತಿಳಿದುಕೊಂಡು ನಮ್ಮ ನಾಯಕನಾದಂತಹ, ನಮ್ಮ ರಕ್ಷಕನಾದಂತಹ ಯೇಸು ಸ್ವಾಮಿಗೆ ನಾವು ಸೇವೆ ಮಾಡುವಂಥವರಾಗಬೇಕು. ಆದರೆ ಅನೇಕರು ಇಂಥ ಕಾರ್ಯಗಳನ್ನು ಇವತ್ತಿನ ದಿನದಲ್ಲಿ ಮಾಡ್ತಕ್ಕಂಥವರಾಗಿಲ್ಲ. ಯಾಕೆಂದರೆ ಮತ್ತಾಯನು ಬರೆದ ಸುವಾರ್ತೆ 24 ಅಧ್ಯಾಯ 48-51 ತನಕ ನಾವು ಓದುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ. ಆದರೆ ಆ ಕೆಟ್ಟ ಹಾಳು ನನ್ನ ಯಜಮಾನನು ತಡ ಮಾಡುತ್ತಾನೆ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ಜೊತೆ ಹಾಳುಗಳನ್ನು ಹೊಡೆಯುವುದಕ್ಕೆ ತೊಡಗಿ ಕುಡುಕರ ಸಂಗಡ ತಿನ್ನುತ್ತಾ ಕುಡಿಯುತ್ತಾ ಇರುವುದಾದರೆ ಅವನು ನೆನೆಸದ ದಿನಗಳಲ್ಲಿಯೂ ತಿಳಿಯದ ಗಡಿಗೆಯಲ್ಲಿಯೂ ಆ ಹಾಳಿನ ಯಜಮಾನನು ಬಂದು ಅವನನ್ನು ಕಠಿಣವಾಗಿ ಒಡೆಸಿ ಕಪಟಿಗಳೇ ಆಗತಕ್ಕ ಗತಿಯನ್ನು ನಿಮಗೆ ನೇಮಿಸುವನು. ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯುವು ಇರುವುದು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಕ್ರಿಸ್ತನ ಬರೋಣಕ್ಕೋಸ್ಕರ ಎದುರು ನೋಡುವಂತಹ ಆ ಪ್ರಾಮಾಣಿಕನಾದಂಥ ಹಾಳು ತಕ್ಕ ಕಾಲದಲ್ಲಿ ಆ ಜನಗಳಿಗೆ ಯಾವ ಆಹಾರವನ್ನು ಕೊಡಬೇಕು ಅದನ್ನು ಕೊಟ್ಟು ಆ ಜನಗಳನ್ನು ತಯಾರಿ ಮಾಡುವಂತನಾಗಿದ್ದಾನೆ. ಆದರೆ ಈ ಹಾಳು ಕೆಟ್ಟ ಹಾಳು, ಅವನು ಏನನ್ನು ನೆನೆಸ್ತಕ್ಕಂಥವನಾಗಿದ್ದಾನೆ ಅಂತಂದರೆ ನನ್ನ ಯಜಮಾನನು ಬರುವುದು ತಡ ಆಗ್ತಕ್ಕಂಥದ್ದಾಗಿದೆ, ಇನ್ನೂ ಅನೇಕ ದಿನಗಳಿದೆ, ಹಾಗಾಗಿ ನಾನು ಕುಡಿಬೋದು ತಿನ್ಬೋದು ಚೆನ್ನಾಗಿ ಸುಖವಾಗಿ ಆರಾಮವಾಗಿ ಇರಬಹುದು, ಯಾರಿಗೆ ಏನು ಬೇಕಾದರೂ ಮಾಡಬಹುದು ಎಂಬುದಾಗಿ ತನ್ನ ಮನಸೂಚಿಗೆ ತಕ್ಕಂತೆ ಜೀವಿಸುವಂತವನಾಗಿದ್ದಾನೆ. ಅಂತೆವನನ್ನು ಹಾಳು ಬರುವಾಗ ಯಜಮಾನನು ಏನು ಮಾಡ್ತಕ್ಕಂಥವನಾಗಿದ್ದಾನೆ ಅಂದರೆ ಅವನನ್ನು ನರಕಕ್ಕೆ ತಳ್ಳುವಂಥವನಾಗಿದ್ದಾನೆ, ನಿತ್ಯ ಗಂಧಕಕ್ಕೆ ಆತನನ್ನು ತಳ್ಳುವಂಥವನಾಗಿದ್ದಾನೆ. ಅದಕ್ಕೋಸ್ಕರವೇ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ. ಯಾಕೆಂದರೆ ಇವತ್ತಿನ ದಿನ ನಾವು ಜೀವಿಸುವಂತಹ ಒಂದು ಕೊನೆಯ ಕಾಲ ಎಂಬುದಾಗಿ, ಆದ್ದರಿಂದಲೇ ದೇವರ ವಾಕ್ಯ ಮತ್ತೆ ನಮ್ಮನ್ನ ಎಚ್ಚರಿಸತಕ್ಕಂಥದ್ದಾಗಿದೆ. ಪೌಲನು ಕೊರಿಂಥದವರಿಗೆ ಬರೆದ 2:6 ಈ ರೀತಿಯಾಗಿ ತಿಳಿಸುವಂತವನಾಗಿದ್ದಾನೆ. ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನ ಕೇಳಿದೆನು, ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡುವೆನು ಎಂದು ದೇವರು ಹೇಳುತ್ತಾನಲ್ಲ. ಈಗಲೇ ಆ ಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ನಾವು ಜೀವಿಸುವಂತಹ ಪ್ರತಿಯೊಂದು ದಿನವೂ ಸಹ ಪೌಲನು ಹೇಳಿದ ರೀತಿಯಲ್ಲಿ ಇದೇ ಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ ಎಂಬುದಾಗಿ ನಾವು ನೆನೆಸಿಕೊಂಡು ಜೀವಿಸಬೇಕು. ಯಾಕೆಂದರೆ ಕ್ರಿಸ್ತನ ಬರೋಣ ಯಾವಾಗ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಯಾವಾಗ ಕೃಪೆ ಕಾಲ ಮುಗಿತಕ್ಕಂಥದ್ದಾಗಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ನಮ್ಮ ಮರಣ ಯಾವಾಗ ಸಂಭವಿಸತಕ್ಕಂಥದ್ದಾಗಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಜೀವಿಸುವಂತಹ ಈ ದಿನವೇ ನನ್ನ ಜೀವನದ ಕೊನೆಯ ದಿನ. ಕ್ರಿಸ್ತನ ಬರೋಣಕ್ಕೆ ನಾನು ಸಿದ್ಧನಾಗಿದ್ದೇನೆ ಅನ್ನುವ ರೀತಿಯಲ್ಲಿ ನಾವು ಜೀವಿಸುವಂಥವರಾಗಬೇಕೆಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇದು ಉಳಿದ ಸಭೆಯ ಜೀವನ ಶೈಲಿ ಮತ್ತು ಚಟುವಟಿಕೆಯ ಮುಖ್ಯವಾದಂಥ ಕೇಂದ್ರ ಬಿಂದುವಾಗಿದೆ. ನಾವು ಮುಂದುವರಿದು ಈ ಉಳಿದ ಸಭೆಯ ಜೀವನ ಶೈಲಿ ಮತ್ತು ಚಟುವಟಿಕೆಗಳಲ್ಲಿ ನಾವು ನೋಡುವಂಥ ವಿಚಾರವೇನೆಂದರೆ ಮನಸಾಕ್ಷಿಗೆ ತಕ್ಕಂತೆ ಸಬ್ಬತ್ತಿನವನ್ನು ಆಚರಿಸುವುದು. ಪ್ರಿಯ ಕೇಳುಗರೆ, ಉಳಿದ ಸಭೆಯ ಒಂದು ಗುಣಲಕ್ಷಣಗಳಲ್ಲಿ ಮುಖ್ಯವಾದಂಥ ಗುಣಲಕ್ಷಣ ಏನೆಂದರೆ ಪ್ರಕಟಣೆ ಪುಸ್ತಕ 12:17 ತಿಳಿಸುವ ಹಾಗೆ ಆತನ ಆಜ್ಞೆಗಳನ್ನು ಕೈಗೊಂಡು ಆತನ ವಿಷಯವಾಗಿ ಸಾಕ್ಷಿ ಹೇಳುವಂತಹ ಜನಗಳ ಮೇಲೆ ಸೈತಾನ ಘಟಸರ್ಪನು ಯುದ್ಧ ಮಾಡುವುದಕ್ಕೆ ಹೋದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ಆತನ ಆಜ್ಞೆಗಳನ್ನು, ಅಂದರೆ ದೇವರ 10 ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂತಹ ಜನಗಳು ಈ ಉಳಿದ ಸಭೆಯ ಜನಗಳಾಗಿದ್ದಾರೆ. ಇವತ್ತು ಪ್ರಪಂಚ ಮರೆತಿರತಕ್ಕಂತಹ ಒಂದು ಆಜ್ಞೆ ಯಾವುದೆಂದರೆ ಅದು 4ನೇ ಆಜ್ಞೆ, ಅದು ಸಬ್ಬತ್ತಿನದ ಆಜ್ಞೆ ಆಗಿದೆ. ಅದಕ್ಕೋಸ್ಕರವೇ ದೇವರು ಹೇಳುವಂತಹ ವಿಚಾರವೇನೆಂದರೆ ಮನಸಾಕ್ಷಿಗೆ ತಕ್ಕಂತೆ ಸಬ್ಬತ್ತಿನವನ್ನು ನಾವು ಆಚರಿಸಬೇಕು. ಸಬ್ಬತ್ತಿನವನ್ನು ಪರಿಶುದ್ಧವಾಗಿ ಆಚರಿಸುವುದರ ಮೂಲಕ ಜನರು ತನ್ನ ಬಗ್ಗೆ ಜ್ಞಾನವನ್ನು ಕಾಪಾಡಿಕೊಂಡು ಬರಬೇಕೆಂದು ನಮ್ಮ ಪರಲೋಕದ ತಂದೆಯು ಬಯಸುವಂತವನಾಗಿದ್ದಾನೆ. ಯಾಕೆಂದರೆ ಪ್ರಿಯ ಕೇಳುಗರೆ, ಇವತ್ತು ಲೋಕ ಈ ಒಂದು ಸಬ್ಬತ್ತಿನವನ್ನು ಮರೆತಿದೆ. ಆದರೆ ಉಳಿದ ಸಭೆಯ ಜನಗಳು ಈ ಲೋಕಕ್ಕೆ ಈ ಒಂದು 4ನೇ ಆಜ್ಞೆ, ಅದು ಸಬ್ಬತ್ತಿನ ಆಜ್ಞೆಯನ್ನು ಕೈಗೊಳ್ಳುವುದರ ಮೂಲಕವಾಗಿ ಲೋಕಕ್ಕೆ ಬೆಳಕಾಗಿದೆ. ಆದ್ದರಿಂದರೆ ಲೋಕವು ಮರೆತು ಹೋಗಿರತಕ್ಕಂತಹ ಒಂದು ಆಜ್ಞೆ, ಆದರೆ ದೇವರ ವಾಕ್ಯದಲ್ಲಿ ಈ ಆಜ್ಞೆಯ ಆರಂಭವನ್ನು ನೋಡಬೇಕಾದರೆ ಜ್ಞಾಪಕದಲ್ಲಿಟ್ಟುಕೋ. ಏನನ್ನು ಜ್ಞಾಪಕದಲ್ಲಿಟ್ಟುಕೋ? ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ವಿಮೋಚನಾ ಕಾಂಡ 20:8 ಓದಬೇಕಾದರೆ ಸಬ್ಬತ್ತಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕ ಮಾಡಿಕೊಳ್ಳಬೇಕೆಂಬುದಾಗಿ ಹೇಳುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ನೀವು ಉಳಿದ ಸಭೆಯವರಾಗಿದ್ದೀರಾ? ಉಳಿದ ಸಭೆಯ ಒಂದು ಗುಣಲಕ್ಷಣ, ಅದರಲ್ಲಿ ಮುಖ್ಯವಾದಂಥ ಸಬ್ಬತ್ತಿನವನ್ನು ಮನಸ್ಸಾಕ್ಷಿಗೆ ತಕ್ಕಂತೆ ಆಚರಿಸುವುದಾಗಿದೆ. ಆತನು ನಮಗೆ ಈ ದಿನವನ್ನು ಜ್ಞಾಪಕ ಮಾಡಿಕೊಳ್ಳುವಾಗೆ ಹೇಳ್ತಕ್ಕಂಥನಾಗಿದ್ದಾನೆ. ಯಾಕೆಂದರೆ ಲೋಕ ಮರೆತಿದೆ, ಆ ಲೋಕಕ್ಕೆ ಈ ಉಳಿದ ಸಭೆ ಒಂದು ಉದಾಹರಣೆಯಾಗಿ ಜೀವಿಸುವುದಕ್ಕೋಸ್ಕರ ತನ್ನೊಬ್ಬನೇ ಸತ್ಯವಾದ ಹಾಗೂ ಜೀವಸ್ವರೂಪನಾದ ದೇವರೆಂದು ಮಾನವರಾದಂಥ ನಾವು ತಿಳಿದುಕೊಳ್ಳಬೇಕೆಂದು ದೇವರು ಇಚ್ಛಿಸುತ್ತಾನೆ. ಆತನು ಅರಿತುಕೊಳ್ಳುವ ಮೂಲಕ ನಾವು ಜೀವ ಹಾಗೂ ಶಾಂತಿ ಕಾಪಾಡಿಕೊಳ್ಳಬಹುದು. ವಾರದ ಎಲ್ಲ ದಿನಗಳಲ್ಲಿಯೂ ಸಬ್ಬತ್ತು ಮನತು ಅವುಗಳ ವಿಚಾರವಾಗಿ ನಾವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಹಾಗೂ ದೇವರ ಆಜ್ಞೆಯಂತೆ ಅದನ್ನು ಆಚರಿಸಲು ಸಿದ್ಧತೆ ಮಾಡಿಕೊಳ್ಳಬೇಕು. ಈ ದಿನವನ್ನು ಕೇವಲ ಕಾನೂನಿಗೆ ಅನುಗುಣವಾದ ರೀತಿಯಲ್ಲಿ ಆಚರಿಸಬಾರದು. ಸಬ್ಬತ್ತಿನದಲ್ಲಿ ನಮ್ಮ ಜೀವನದ ಎಲ್ಲ ವ್ಯವಹಾರಗಳಲ್ಲಿ ಅದರ ಆತ್ಮಿಕ ಸಂಬಂಧವನ್ನು ಮನವರಿಕೆ ಮಾಡಿಕೊಳ್ಳಬೇಕು. ಅನೇಕರು ಇವತ್ತು ಯಾವ ರೀತಿಯಲ್ಲಿ ಸಬ್ಬತ್ತಿನವನ್ನು ಆಚರಿಸುವಂಥವರಾಗಿದ್ದಾರೆ ಎಂದರೆ ದೇವರು ಆಜ್ಞೆಯಲ್ಲಿ ಕೊಟ್ಟಿದ್ದಾನೆ, ಹಾಗಾಗಿ ಅದನ್ನು ನಾನು ಆಚರಿಸತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಆದರೆ ನಿಜವಾಗಿಯೂ ದೇವರು ನಮ್ಮ ಜೊತೆ ಸಂಪರ್ಕವನ್ನು ಹೊಂದಿದ್ದಾನೆ. ಆತನನ್ನು ಸೃಷ್ಟಿಕರ್ತ ಎನ್ನುವುದನ್ನು ಅರಿತುಕೊಳ್ಳುವುದರ ಮೂಲಕವಾಗಿ ನಾವು ಈ ಸಬ್ಬತ್ತಿನವನ್ನು ಆಚರಿಸಬೇಕು. ಸಬ್ಬತ್ತಿನವನ್ನು ಹೇಗೆ ಆಚರಿಸಬೇಕೆಂದರೆ ಸಬ್ಬತ್ತಿನವನ್ನು ಈ ರೀತಿ ಕೈಗೊಂಡು ನಡೆಯುವಾಗ ಶರೀರ ಭಾವದ ಆಸೆಗಳು ಪವಿತ್ರಾತ್ಮ ಭಾವದ ಅಭಿಲಾಷೆಗಳಿಂದ ನಮ್ಮನ್ನು ಎಂದೂ ಸಹ ದೂರ ಮಾಡುವುದಿಲ್ಲ. 6 ದಿನಗಳಲ್ಲಿ ಮಾಡಬೇಕಾದಂಥ ಯಾವ ಕೆಲಸವನ್ನು ಸಬ್ಬತ್ತಿನಕ್ಕಾಗಿ ಉಳಿಸಿಕೊಳ್ಳಬಾರದು. ಅನೇಕರು ಇವತ್ತು 6 ದಿನಗಳಲ್ಲಿ ಕೆಲಸ ಮಾಡಿ ಅವರು ಸುಸ್ತಾಗಿ ಸಬ್ಬತ್ತಿನದಲ್ಲೂ ಸಹ ಆ ಒಂದು ಕೆಲಸವನ್ನು ಮಾಡುವಂಥವರಾಗಿದ್ದಾರೆ. ಆದರೆ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ, ಸಬ್ಬತ್ತಿನದಲ್ಲಿ ಯಾವ ಕೆಲಸವನ್ನು ಮಾಡದೆ ವಿಶ್ರಮಿಸಿಕೊಳ್ಳಬೇಕು. ಆದರೆ ಸಬ್ಬತ್ತಿನದಲ್ಲಿ ನಾವು ಮಾಡಬೇಕಾದಂಥ ಕಾರ್ಯಗಳೇನೆಂದರೆ ಜೀವನದ ಎಲ್ಲ ಅಗತ್ಯತೆಗಳ ಕಡೆಗೆ ಗಮನಹರಿಸಬೇಕು, ರೋಗಿಗಳ ಆರೈಕೆ ಮಾಡಬೇಕು ಮತ್ತು ಕೊರತೆಗಳಿರುವ ಅಗತ್ಯತೆಗಳನ್ನು ಪೂರೈಸಬೇಕು. ಸಬ್ಬತ್ತಿನದಲ್ಲಿ ಕಷ್ಟ ಸಂಕಟದಲ್ಲಿರುವವರಿಗೆ ಸಹಾಯ ಮಾಡುವುದನ್ನು ಲಕ್ಷಿಸಬಾರದು. ದೇವರು ದೋಷಿ ಎಂದು ಎನಿಸುವನು. ದೇವರ ಪರಿಶುದ್ಧ ಸಬ್ಬತ್ತಿನವು ಮಾನವರಿಗಾಗಿ ಉಂಟು ಮಾಡಲ್ಪಟ್ಟಿತು ಹಾಗೂ ಆ ದಿನದಲ್ಲಿ ಮಾಡುವ ಕರುಣೆಯ ಕಾರ್ಯವು ದೇವರ ಉದ್ದೇಶದೊಂದಿಗೆ ಪರಿಪೂರ್ಣವಾಗಿ ಸಾಮರಸ್ಯ ಹೊಂದಿದೆ. ಸಬ್ಬತ್ತು ಅಥವಾ ಬೇರೆ ದಿನಗಳಲ್ಲಿ ಪರಿಹಾರವಾಗದಂತಹ ವೇದನೆಯಿಂದ ತನ್ನ ಮಕ್ಕಳು ಒಂದು ಸನವಾದರೂ ನರಳಬೇಕೆಂಬುದು ದೇವರು ಎಂದಿಗೂ ಬಯಸುವುದಿಲ್ಲ ಎಂಬುದಾಗಿ ತಿಳಿಸುವಂತನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ಕೊನೆಯ ಕಾಲದ ಉಳಿದ ಸಭೆಯ ಒಂದು ಚಟುವಟಿಕೆಗಳು ಜೀವನ ಶೈಲಿಯಲ್ಲಿ ಮುಖ್ಯವಾಗಿ ನಾವು ಗಮನಿಸುವಂತಹ ವಿಚಾರವೇನೆಂದರೆ, ಪ್ರತಿದಿನವೂ ನಮ್ಮ ಜೀವನದಲ್ಲಿ ಕೊನೆಯ ದಿನವೆಂದು ಎನಿಸಬೇಕು ಹಾಗೂ ನಮಗೆ ಕೊಟ್ಟಿರತಕ್ಕಂಥ ಸಬ್ಬತ್ತಿನವನ್ನು ಪರಿಶುದ್ಧವಾಗಿ ಮನಸಾಕ್ಷಿಗೆ ತಕ್ಕಂತೆ ನಾವು ಆಚರಿಸುವಂತವರಾಗಬೇಕು. ಈ ರೀತಿಯಾದಂಥ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ನೀವು ಮಾಡುವುದಾದರೆ ದೇವರು ನಿಮ್ಮನ್ನು ಮುನ್ನಡೆಸುವಂಥವನಾಗಿದ್ದಾನೆ, ಪರಲೋಕ ರಾಜ್ಯಕ್ಕೆ ಸಿದ್ಧಪಡಿಸುವಂಥವನಾಗಿದ್ದಾನೆ. ಇದು ಉಳಿದ ಸಭೆಯ ಜೀವನ ಶೈಲಿ ಮತ್ತು ಚಟುವಟಿಕೆಗಳಲ್ಲಿ ಮುಖ್ಯವಾಗಿದೆ. ಮುಂದುವರಿದು ನಾವು ಇನ್ನು ಈ ಉಳಿದ ಸಭೆಯ ಜೀವನ ಶೈಲಿ ಮತ್ತು ಚಟುವಟಿಕೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ. ಈಗ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದ ತಂದೆಯೇ, ಸ್ವಾಮಿ, ನಿನ್ನ ಪರಿಶುದ್ಧವಾದಂಥ ವರದಾನಗಳಿಗೆ ಸ್ತೋತ್ರ. ವಿಶೇಷವಾಗಿ ಈ ದಿನದಲ್ಲಿ ಇವತ್ತೇ ಆ ಕೃಪೆ ಕಾಲವು ಪ್ರಸನ್ನ ದಿನವು ಎನ್ನುವ ರೀತಿಯಲ್ಲಿ ನಾವು ಜೀವಿಸಬೇಕು. ಕೊನೆಯ ದಿನ ಎನ್ನುವ ರೀತಿಯಲ್ಲಿ ಜೀವಿಸಬೇಕು. ಸಬ್ಬತ್ತಿನವನ್ನು ನಮ್ಮ ಮನಸ್ಸಾಕ್ಷಿಗೆ ತಕ್ಕಂತೆ ದೇವರಿಗೆ ಮೆಚ್ಚುಗೆಯಾಗಿ ಮಾಡಬೇಕು ಎಂಬುದರ ವಿಚಾರವಾಗಿ ನಾವು ಅರಿತೇವೆ ಸ್ವಾಮಿ. ಅಪ್ಪ, ಉಳಿದ ಸಭೆಯಾಗಿ ನಾನು ಇದು ಒಂದು ವೇಳೆ ಮಾಡದೇ ಇದ್ದಂಥ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಜೀವಿಸಲು ಸಹಾಯ ಮಾಡು. ಕೇಳುಗರ ಹೃದಯದಲ್ಲಿ ಹೌದು, ಇಲ್ಲಿ ಹೇಳ್ತಕ್ಕಂಥ ವಿಚಾರಗಳು ನಿಜವಾದಂಥದ್ದು, ಇದನ್ನು ನಮ್ಮ ಜೀವಿತದಲ್ಲಿ ಅನುಭವಿಸಬೇಕು, ಹಿಂಬಾಲಿಸಬೇಕು, ಇದು ನಮ್ಮ ಜೀವನ ಶೈಲಿಯ ಚಟುವಟಿಕೆ ಆಗಿದೆ ಎಂಬುದಾಗಿ ಅರಿತುಕೊಳ್ಳುವಾಗಿನೇ ಸಹಾಯ ಮಾಡು. ಅದರ ನಿಮಿತ್ತವಾಗಿ ಅವರು ಸಹ ಸಿದ್ಧರಾಗಿ ನಿನ್ನ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.